ಕಬ್ಬಿಣದ ಬೆಲೆನೇ ಬೇರೆ. ಮತ್ತು ಭಗವದ್ಗೀತೆಯಂತಹ ಗ್ರಂಥಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂತಹ ಅಮೂಲ್ಯವಾದ ಕೃತಿ ಅದು. ಅದು ನಮಗೆ ಯಾತಕ್ಕೆ ಬೇಕು? ಸಂಚಾರಕ್ಕೆ ಬೇಕು. ಸಂಚಾರದಲ್ಲಿ ಏನಿರುತ್ತೆ? ನಮಗೆ ಬೀಳ್ತಕ್ಕಂಥ ಅಪಾಯ ಜಾಸ್ತಿ. ಬೆಳಕಿಲ್ಲದೆ ಹೋದರೆ ಬೀಳ್ತಕ್ಕಂಥ ಅಪಾಯ ಜಾಸ್ತಿ. ಇವತ್ತು ಸಂಸಾರದೊಳಗೆ ದಿನ ಬೆಳಗಾದರೆ ನಮಗೆ ನೋವುಂಟು, ದಿನ ಬೆಳಗಾದರೆ ನೋವು. ಸುಖ ದುಃಖಗಳ ಒಂದು ಚಕ್ರದಲ್ಲಿ ನಾವು ಸತತ ಸುತ್ತಾ ಇರ್ತೇವೆ. ಅಂಥ ಈ ನೋವಿನ ಚಕ್ರದಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಭಗವದ್ಗೀತೆ ನಮಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗ್ರಂಥ. ಏಕೆಂದರೆ ಹುಟ್ಟಿದ ಸನ್ನಿವೇಶವೇ ಹಾಕಿ, ಭಗವದ್ಗೀತೆ ಬೆಳಗಿದ ಸನ್ನಿವೇಶವೇ ಹಾಕಿ, ಅರ್ಜುನ ತುಂಬ ನೊಂದು ಕೂತಿದ್ದ. ಅವನಿಗೆ ಭಗವದ್ಗೀತೆ ನೋವಿನ ಪರಿಹಾರದ ಸಾಧನವಾಗಿ ಹೊರಗೆ ಬಂತು. ತಂ ತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಅಶ್ರುಪೂರ್ಣಾಕುಲೇಕ್ಷಣಂ, ಅರ್ಜುನನ ಕಣ್ಣು ತುಂಬ ನೀರು ತುಂಬಿತ್ತಂತೆ. ಆತನ ದುಃಖವನ್ನು ಅರ್ಥ ಮಾಡಿಕೊಳ್ಳಬಹುದು. ಕಣ್ಣು ತುಂಬ ಒಂದೆರಡು ಹನಿ ಬಂದರೆ ಸಾಕು ನಮಗೆ. ಕಣ್ಣು ತುಂಬ ನೀರು ತುಂಬಿರಬೇಕಾದ ಅರ್ಜುನನಂತಹ ಮಹಾವೀರನಿಗೆ ಯುದ್ಧದ ಸನ್ನಿವೇಶ ಎಷ್ಟು ವಿಚಿತ್ರವಾದ ದುಃಖಕ್ಕೆ ಕಾರಣವಾಗಿದೆ. ಆ ಸಮಯದಲ್ಲಿ ಭಗವಂತ ಭಗವದ್ ಉಪದೇಶವನ್ನು ನೀಡಿದನಲ್ಲ, ಆದ ಆತನ ದುಃಖವನ್ನು ಪರಿಹಾರ ಮಾಡ್ತಾ ಇದೆ. ಇದೇ ಭಗವದ್ಗೀತೆಯ ವೈಶಿಷ್ಟ್ಯ. ನಾವು ಹಬ್ಬದ ದಿವಸ ಬೇವು ಬೆಲ್ಲ ಬೇವು ಬೆಲ್ಲ ಅಂತೇವಲ್ಲ, ಅದೇ ಸಂಸಾರ ದುಃಖವೆಲ್ಲ ಬೇವು, ಭಗವದ್ಗೀತೆ ಅಂತ ಶಾಸ್ತ್ರದ ಉಪದೇಶವೆಲ್ಲ ಬೆಲ್ಲ. ಇವತ್ತು ನಮಗೆ ಬರೀ ಬೇವೆ ಆಗಿರೋದೆ ನಮ್ಮ ದುರಂತ ಅಷ್ಟೇ. ಭಗವದ್ಗೀತೆ ಬಿಟ್ಟವರಿಗೆ ಬೆಲ್ಲದ ಹೆಸರೇ ಇಲ್ಲ, ಬರೀ ಬೇವು ಅಷ್ಟೇ. ಅದರಿಂದ ಸುಖ ಪಡ್ತಕ್ಕಂಥ ಪ್ರಸಂಗ ಬರೋದೇ ಇಲ್ಲ. ಆದ್ದರಿಂದ ಬೆಲ್ಲ ಆದರೆ ಬೇವನ್ನು ಸಹ್ಯ ಮಾಡೋ ಹಾಗೆ ಭಗವದ್ಗೀತೆಯ ಶ್ರವಣ ನಮ್ಮ ಜೀವನವನ್ನು ಅತ್ಯಂತ ಸಹನೀಯವನ್ನಾಗಿ ಮಾಡುತ್ತೆ. ಜೊತೆಗೆ ಶಾಶ್ವತವಾದಂಥ ಸುಖದ ನೆಲೆಗೆ ನಮ್ಮನ್ನು ಕರೆದೊಯ್ಯುತ್ತೆ. ಸ್ವತಃ ಭಗವಂತ ಯಾರ ಕೈಲೂ ಹೇಳಿಸಿ ಕಳಿಸಿದ್ದಲ್ಲ, ತಾನೇ ಮಾತಾಡ್ತಾ ಇದ್ದಾನೆ. ಸ್ವತಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ಯ ನಿಶ್ರುತ, ಪದ್ಮನಾಭನ ಮುಖಪದ್ಮದಿಂದ ಹೊರಹೊಮ್ಮಿ ಬಂದಂಥ ಕೃತಿ ಭಗವದ್ಗೀತೆ. ನೇರ ಅವರೇ ಹೇಳಿದ್ದಾರೆ, ಅವರೇ ಬರೆದಿದ್ದಾರೆ ಅಂತೇಳಿ ಎಷ್ಟು ಮಹತ್ವ ಜಾಸ್ತಿ. ಹೇಳಿ ಬೆಳೆಸಿದ್ದಾರೆ ಬೇರೆ, ಹೇಳಿ ಬೆಳೆಸಿದ್ದಾರೆ ಬೇರೆ, ಹೇಳುತ್ತಿರಬೇಕಾದ್ರೆ ಬರ್ಕೊಂಡಿದ್ದಾರೆ ಬೇರೆ, ಟಿಪ್ಪಣಿ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡಿದ್ದಾರೆ ಬೇರೆ, ಪ್ರತಿಯೊಂದು ಪದವನ್ನು ಅವರೇ ಬರೆದಿದ್ದಾರೆ. ಅದನ್ನು ಬರೆದ್ರೆ ತಾವೇ ನೋಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಮಹತ್ವ ತುಂಬ ಜಾಸ್ತಿ ಆಗಿಬಿಡುತ್ತೆ. ಭಗವಂತನ ಬಾಯಿಂದ ಪ್ರಕಟವಾದಂಥ ಕೃತಿ ಭಗವದ್ಗೀತೆ. ಕುರುಕ್ಷೇತ್ರ ರಣಾಂಗಣದೊಳಗೆ ಭಗವದ್ಗೀತೆ ಭಗವಂತನ ಬಾಯಿಂದ ಅರ್ಜುನನ ಉದ್ಧಾರಕ್ಕೋಸ್ಕರವಾಗಿ ಬಂತು. ಒಬ್ಬ ಅರ್ಜುನಿಗೋಸ್ಕರ ಬಂದಂಥ ಭಗವದ್ಗೀತೆ ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡತಕ್ಕಂಥ ಗ್ರಂಥವಾಯಿತು. ಅರ್ಜುನನ ದುಃಖದ ಹಿನ್ನೆಲೆ ಏನಾಗಿತ್ತು? ಇವರ ಸಾವನ್ನು ನಾವು ಹೇಗೆ ನೋಡೋದು? ಯಾನೇವ ಹತ್ವಾ ನಜೀವಿ ಶಾಮಃ ತೇ ಅವಸ್ಥಿತ ಪ್ರಮುಖೇ ಧಾರ್ತ ರಾಷ್ಟ್ರಾಹ. ಯಾರ ಸಾವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾರ ಸಾವು ನಮಗೆ ಸಹನೀಯವಾಗೋದಿಲ್ಲ ಅಂತ ದುರ್ಯೋಧನಾದಿಗಳು ನಿಂತಿದ್ದಾರೆ. ಕಥಂ ಭೀಷ್ಮಮಹಂ ಸಂಖ್ಯೇ ದ್ರೋಣಂಚ ಮಧುಸೂದನ ಇಷುಭಿಹಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಒಂದು ಕಡೆಗೆ ಗೌರವರು, ಮತ್ತೊಂದು ಕಡೆ ಭೀಷ್ಮದ್ರೋಣಾದಿಗಳು. ಇಂಥವರನ್ನು ಹೇಗೆ ಎದುರಿಸೋದು? ಇವರ ಸಾವು ನಮಗೆ ಎಷ್ಟು ದುಃಖ ಕೊಡುತ್ತಲ್ಲ ಅಂತ ಹೇಳಿದಾಗ ಭಗವಂತ ಆಗ ಮಾತಾಡ್ತಾ ಇದ್ದಾನೆ. ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಸ್ತ್ಯ ಭಾಷಸೆ ಗತಾಸು ನಗತಾಸುಂಸ್ತ್ಯ ನಾನು ಶೋಚಂತಿ ಪಂಡಿತಾಹ. ಈಗ ಸಾವಿನ ಬಗ್ಗೆ ನೋಯುವವನಿಗೆ ಪಂಡಿತ ಅಂತ ಕರೆಯೋದಿಲ್ಲ ಅಂತ ಭಗವಂತ ಹೇಳಿದರು. ಸಾವಿನ ಬಗ್ಗೆ ನೋವತಕ್ಕಂಥದ್ದು, ನೋವನ್ನು ಅನುಭವಿಸ್ತಕ್ಕಂಥದ್ದು ಪಂಡಿತನ ಲಕ್ಷಣ ಅಲ್ಲ. ಪಂಡಿತ ಪಾಂಡಿತ್ಯ ಸಂಪಾದನೆ ಮಾಡೋದು ನೋವನ್ನು ಗೆಲ್ಲಲಿಕ್ಕೆ, ಎಲ್ಲ ನೋವನ್ನು ಗೆಲ್ಲಲಿಕ್ಕೆ, ಸಾವಿನ ನೋವನ್ನು ಗೆಲ್ಲಲಿಕ್ಕೆ. ಅದನ್ನು ಗೆಲ್ಲಕ್ಕಾಗದೆ ಹೋದರೆ ನಿಜವಾದ ಅರ್ಥದೊಳಗೆ ಪಂಡಿತನಲ್ಲ ಅಂತ ಭಗವಂತ ಹೇಳ್ತಾನೆ. ಪಾಂಡಿತ್ಯದ ಪ್ರಯೋಜನ ಅದಕ್ಕೆ ಹೇಳಿದ ರಾಘವೇಂದ್ರ ಸ್ವಾಮಿಗಳಂಥವರು ಪಂಡಿತರಾಗಿದ್ದಕ್ಕೆ ಪ್ರಯೋಜನ ಏನಾಯಿತು ಅಂದರೆ ಅವರು ಅಳಲಿಲ್ಲ ಅಲ್ಲ, ಅವರ ಹತ್ತಿರ ಬಂದವರು ಅಳುವನ್ನು ಪರಿಹಾರ ಮಾಡ್ತಾರೆ. ಈ ಮಟ್ಟಕ್ಕೆ ಮನುಷ್ಯ ಇರ್ತಾನಲ್ಲ ಅದು ಪಾಂಡಿತ್ಯದ ನಿಜವಾದ ಲಕ್ಷಣ. ಅಂದರೆ ಗತಾಸು ನಗತಾಸು ಮುಶ್ಚ ನಾನು ಶೋಚಂತಿ ಪಂಡಿತಾಹ. ಹಾಗಿದ್ರೆ ಯಾತ ಕಳಬಾರದು ಅಂತ ಪ್ರಶ್ನೆ ಹಾಕಿಕೊಂಡು ಭಗವಂತ ಉತ್ತರ ಕೊಡ್ತಾನೆ. ಯಾರೇ ಸತ್ರು ಕೂಡ ವ್ಯಕ್ತಿ ಸಾಯಿದ್ರು, ವ್ಯಕ್ತಿಯೊಳಗಿರ್ತಕ್ಕಂಥ ಜೀವ ಸಾಯ್ತಾನೆ ಅಂತ ಅಳಬೇಡಿ, ಜೀವನಿಗೆ ಎಂದೂ ಸಾವಿಲ್ಲ ಅಂತ ಭಗವಂತ ಸಾರಿದ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇ ಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾವೆಲ್ಲರೂ ನಿತ್ಯ ಅಂತ ಭಗವಂತ ಆತ್ಮಗಳ ನಿತ್ಯತ್ವವನ್ನು ಸಾರಿದ. ಭಗವದ್ಗೀತೆಯಲ್ಲಿ ಎರಡು ಅಂಶ ಇದೆ, ಒಂದು ಆತ್ಮಗಳ ನಿತ್ಯತ್ವ, ಇನ್ನೊಂದು ಪರಮಾತ್ಮ ಜೀವಾತ್ಮರು ಅಂತಕ್ಕಂಥ ಒಂದು ವಿವೇಚನೆ. ಇದನ್ನು ಮರೆತರೆ ಭಗವದ್ಗೀತೆಯಲ್ಲದು. ಒಬ್ಬ ಆತ್ಮನ ಬಗ್ಗೆ ಭಗವದ್ಗೀತೆ ಹೇಳೋದಕ್ಕೆ ಹೊರಡಲಿಲ್ಲ. ಈ ಶ್ಲೋಕನೇ ಸಾಕ್ಷಿ ಅದಕ್ಕೆ. ನಾನಿದ್ದೆ, ನೀನಿದ್ದೆ, ಇವರೆಲ್ಲ ಇದ್ದಾರೆ, ನಾವೆಲ್ಲ ಇರ್ತೇವೆ ಅಂತ ಹೇಳಿದ್ರಿಂದ, ನಾವೆಲ್ಲ ಇರ್ತೇವೆ ಅಂತ ಹೇಳಿದ್ರಿಂದ ಯಾವಾಗಲೂ ಬೇರೆ ಬೇರೆಯಾಗಿರ್ತೇವೆ ಅಂತಲೇ ಅರ್ಥ. ಇಲ್ಲರ ಮುಂದೆ ಒಂದಾಗ್ತೇವೆ ಅಂತ ಹೇಳಿದ್ರೆ ಭಗವಂತ ಒಂದಾಗ್ತೇವೆ ಅಂತ ಹೇಳಲಿಲ್ಲ. ನಾವೆಲ್ಲ ಹಿಂದೂ ಬೇರೆಯಾಗೇ ಇದ್ವಿ, ಈಗಲೂ ಹಾಗೇ ಇದ್ದೇವೆ, ಮುಂದೂ ಹಾಗೇನೆ ಇರ್ತೇವೆ ಅಂತ ಹೇಳಿದ್ರಿಂದ ಭೇದ ಇದೆ, ಅದು ಸತ್ಯ ಮತ್ತು ಶಾಶ್ವತ ಅಂತ ಭಗವಂತ ಹೇಳಿದ. ಆದರೆ ಆ ಭಗವಂತ ಎಷ್ಟು ದೊಡ್ಡವನಾಗಿದ್ದಾನೆ, ಅವನ ಆರಾಧನೆಯಿಂದ ನಾವು ಅದು ಪಡಿತೇವೆ ಇದು ಪಡಿತೇವೆ ಅಲ್ಲ, ಪಡೆಯಲಾಗದ್ದು ಅಂತ ಇಲ್ಲವೇ ಇಲ್ಲ ಒಂದು ವಸ್ತು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತ ಒಲಿದಾಗ ಯಾವುದು ದುರ್ಲಭ ಅಂತ ಶಾಸ್ತ್ರ ಹೇಳು. ದೇವರು ಒಲಿದಾಗ ಯಾವುದು ಅಸಾಧ್ಯ? ದೇವರು ಅಂತ ಹೇಳಿದ್ರೆ ಅವನ ಸಾಮರ್ಥ್ಯಕ್ಕೆ ಇತಿಮಿತಿಗಳೇ ಇಲ್ಲ. ಕೆದ್ರ ಬಗ್ಗೆ ಹೇಳ್ತಾರೆ, ಪಾಪ ಅವ್ರು ಏನ್ ಮಾಡ್ತಾರೆ ಅಂತ ಬಿಡ್ತಾರೆ. ಕೊನೆ ಬಾರಿ ಒಳ್ಳೆ ಡಾಕ್ಟ್ರೇನೆ, ತೀರಾ ಕೈ ಮೀರಿ ಹಂತಲ್ಲಿ ಕರ್ಕೊಂಡು ಹೊರಟ್ಬಿಡ್ತಾರೆ. ಪಾಪ ಹೇಳ್ತಾನೆ, ಇಲ್ಲ ಸ್ವಲ್ಪ ಮುಂಚೆ ಬಂದ್ರೆ ಏನಾದ್ರು ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ. ಮುಂಚೆ ಏನಾದ್ರು ಮಾಡಬಹುದಾಗಿತ್ತು, ಅದು ಏನೋ ಮಾಡ್ಲಿಕ್ಕೆ ಬರೋದಿಲ್ಲ. ಡಾಕ್ಟರ್ ತಪ್ಪಲ್ಲ, ಇಲ್ಲಿ ಇವ್ರ ಕೈ ಇವ್ರು ಬಂದಿದ್ರಿಂದ ಡಾಕ್ಟ್ರಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅರೆ ಭಗವಂತ ನೀವೆಲ್ಲ ಇಲ್ಲ, ಸಾಯವತ್ತಲ್ಲಿ ಬಂದಿದ್ದೀರಂತ ಭಗವಂತ ಅನ್ನೋದಿಲ್ಲ. ಪರೀಕ್ಷೆದಾಗ ಸತ್ತ ಮೇಲೆ ಬದಿಸಿಬಿಡ್ತಾನೆ, ಇನ್ನೇನು ಯೋಚನೆ ಬೇಕದಕ್ಕೆ. ಟೂ ಲೇಟ್ ಪಸ್ತೆ ಭಗವಂತ, ನಾವು ಹೋಗೋದು ಟೂ ಲೇಟ್ ಆಗಬಹುದೇ ಹೊರತು ಭಗವಂತನಿಂದ ಲೆಕ್ಕದ ಹೆಸರೇ ಇಲ್ಲ. ಈ ದೃಷ್ಟಿಯೊಳಗೆ ದೇವರ ಹಿರಿಮೆಯನ್ನ ಭಗವದ್ಗೀತೆ ಅಷ್ಟು ಎತ್ತಿ ಹಿಡಿಯುತ್ತೆ. ಅದಕ್ಕೆ ಭಗವದ್ಗೀತೆ ಅಂತ ಹೆಸರು. ಅದಕ್ಕೆ ಭಗವಂತನ ಮಹಿಮೆಯನ್ನು ಹಾಡುತ್ತೆ, ಆದ್ದರಿಂದ ಭಗವದ್ಗೀತೆ. ಭಗವಂತನೇ ಹಾಡಿದ ಭಗವದ್ಗೀತೆ ಇದು ವಿಶೇಷ, ಭಗವಂತನೇ ಹಾಡಿದ ಭಗವದ್ಗೀತೆ. ಅದಕ್ಕೆ ಒಬ್ಬರ ಚರಿತ್ರೆ ಮತ್ತೊಬ್ಬರು ಬರೆದ್ರೆ ಬರೀ ಜೀವನ ಚರಿತ್ರೆ ಆಗುತ್ತೆ, ಅವರೇ ಬರ್ಕೊಂಡಾಗ ಆತ್ಮಚರಿತ್ರೆ ಆಗುತ್ತೆ. ಭಗವಂತ ತನ್ನದೇ ಮಹಿಮೆಯನ್ನು ತಾನೇ ಹೇಳ್ಕೊಂಡಿದ್ದಾನೆ, ಯಾಕೆಂದ್ರೆ ಉಳಿದವರ್ಯಾರು ಅಷ್ಟು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಉಳಿದವರ್ಯಾರು ಭಗವಂತನಷ್ಟೇ ಅವನನ್ನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಅವನ ಬಗ್ಗೆ ಅವನೇ ಹೇಳಿಕೊಂಡಾಗ ಇರೋ ಮಹತ್ವಕ್ಕೆ ಮತ್ತೊಂದು ಸಾಟಿಯ ದೃಷ್ಟಾಂತನೇ ಕಾಣೋದಿಲ್ಲ. ಅದು ಹೇಳ್ಕೋತಾ ಬರ್ತಾ ಇದ್ದಾನೆ ಅರ್ಜುನ. ದೇಹದ ಬಗ್ಗೆ ಅಳಬೇಡ, ದೇಹ ಸತ್ತೇ ಸಾಯುತ್ತೆ ಅಂತ ಹೇಳಿ. ದೇಹ ಸತ್ತೇ ಸಾಯುತ್ತೆ, ನೀನು ಯುದ್ಧ ಮಾಡಿದರೆ ಸಾಯ್ತಾರೆ ಅಂತ ಅಳಬೇಡ. ಭಗವಂತ ಹೇಳಿದ ಯುದ್ಧ ಮಾಡಿದ್ರೆ ಸಾಯ್ತಾರೆ ಅಂತ ಹೇಳಬೇಡ. ಯುದ್ಧ ಮಾಡದೆ ಹೋದ್ರೂ ಸಾಯ್ತಾರೆ, ಮತ್ತೆ ಯೋಚನೆ ಮಾಡ್ತೀಯ? ಎಷ್ಟೋ ಜನಕ್ಕೆ ಸಾವಿನ ಬಗ್ಗೆ ಮತ್ತೊಂದು ಮುಖ ಇತ್ತು. ಅನೇಕ ಹೇಳ್ತಿರ್ತಾರೆ ಪಾಪ ಅವರಿಗೆ ಟಿ ಬಿ ಅಂತೆ ಪಾಪ ಅಂತ ಹೇಳಿಬಿಡ್ತಾರೆ, ಅವರಿಗೆ ಹಾರ್ಟ್ ಡಿಸೀಸ್ ಅಂತೆ ಪಾಪ ಅಂತ ಹೇಳ್ತಾರೆ, ಕೆಲವರಿಗೆ ಕ್ಯಾನ್ಸರ್ ಅಂತೆ ಪಾಪ, ಪ್ಯಾರಾಲಿಸಿಸ್ ಅಂತೆ ಪಾಪ. ನಮಗೆ ಆಶ್ಚರ್ಯ ಮಾತು ಕೇಳಿದಾಗ ಪಾಪ ಸಾಯ್ತಾನೆ ಅಂತ ಅದಕ್ಕೆ ಅರ್ಥ. ಆದರೆ ತಮಾಷೆ ಅವರಿಗೆ ಟಿ ಬಿ ಇಲ್ಲ, ಕ್ಯಾನ್ಸರ್ ಇಲ್ಲ, ಏನೇನೂ ಇಲ್ಲ, ಅದು ಮಾತ್ರ ಸಾಯೋದಿಲ್ಲ ಅಂತ ಯಾರು ಹೇಳಿದ್ರೆ ನಿಮಗೆ ಅಂತ ಹೇಳ್ತಾರೆ. ಸಾಯಲಿಕ್ಕೆ ಯಾವ ಬೇಕಿಲ್ಲ, ಸಾಯಲಿಕ್ಕೆ ಯಾವ ರೋಗನೂ ಬೇಕಿಲ್ಲ, ನಾವು ಹುಟ್ಟಿ ಬಂದಿರೋದೇ ಸಾಕು ಅಂತ ಹೇಳ್ತಾರೆ. ಹುಟ್ಟಿ ಬಂದಿರೋ ಒಂದೇ ಕಾರಣಕ್ಕೆ ನಾವು ಸತ್ತೇ ಸಾಯ್ತೇವೆ ಅಂತ ಹೇಳ್ತಾರೆ. ಯಾರಿಗೆ ಕೆಲವು ಹೇಳ್ತಾರೆ ಸತ್ತೋಗ್ಬಿಟ್ರು ಅಂತ, ಏನಾಗಿತ್ತು ಟಿ ಬಿನಾ, ಇಲ್ಲ ಹಾರ್ಟ್ ಬೀಕತ, ಅದೂ ಇಲ್ಲ, ಏನಾಗಿತ್ತು, ಏನೂ ಆಗಿದ್ದಿಲ್ಲ, ಮತ್ತೆ ಯಾಕೆ ಸತ್ರು ಅಂದರೆ ಹುಟ್ಟು ತುಂಬ ದಿವಸ ಆಗಿತ್ತು ಸತ್ರು ಕೊನೆಗೆ ಅಂತ ಹೇಳಿದ್ರೆ ಯಾವ ರೋಗನೇ ಬೇಕಾಗಿಲ್ಲ. ಜಾತಸ್ಯಗೆ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯಚ. ಯಾಕೆ ರಿಟೈರ್ ಆರು ಅಂತ ಕೇಳ್ತಾರಾ? ವಯಸ್ಸಾಯ್ತು ರಿಟೈರ್ ಆಗಲೇಬೇಕು, ಆ ವಯಸ್ಸು ಬರ್ತಿರ್ಲಿಕ್ಕೇನೆ ರಿಟೈರ್ ಆಗ, ಯಾತಕ್ಕಾದ್ರೂ ಅಂತ ಕೇಳಾಗಿಲ್ವೇ ಇಲ್ಲ. ಮಧ್ಯೆ ರಿಟೈರ್ ಆಗಿಬಿಟ್ರೆ ಲಂಚಾಗಿತ್ತ ತೊಗೊಂಡು ಹಿಡಿದು ಹಿಡಿದು ಕಂಪಲ್ಸರಿ ಕಳಿಸಿದ್ರು ಕಳಿಸಿರ್ತಾರೆ. ಆದರೆ ಪೂರ್ತಿ ಮುಗಿದ್ಮೇಲೆ ಆದರೆ ಮಾತ್ರ ಬೇರೆ ದಾರಿನೇ ಇಲ್ಲ. ಮೊದಲಾದರೆ ವಾಲಂಟರಿಯಾಗಿ ಹೋಗಿರ್ಬೋದು ಅಥವಾ ಬೇರೆ ಕಾರಣ ಇರಬಹುದು, ಆಮೇಲಾದರೆ ಅನಿವಾರ್ಯವಾಗಿ ಅವನು ನಿವೃತ್ತನಾಗಲೇಬೇಕು. ತಮಾಷೆ, ಸರ್ಕಾರಿ ನಿವೃತ್ತ ಸರ್ಕಾರಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆದೀತು ಯಾವುದೋ ಕಾರಣಕ್ಕೆ. ಭಗವಂತನ ಸರ್ಕಾರದಲ್ಲಿ ಅದಿಲ್ಲ. ಸಾಯಬೇಕು ಅಂದರೆ ಸಾಯಲೇಬೇಕು, ಹುಟ್ಟ ಕಾಲ ಕುಟ್ಟಲೇಬೇಕು. ಮುಂದೆ ಹೇಳ್ತಾನೆ ಭಗವಂತ, ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತು ಮರ್ಹಸಿ. ಇದು ಅಪರಿಹಾರ್ಯವಾದ ವಿಚಾರ, ಇದ್ರ ಬಗ್ಗೆ ಯಾಕೆ ಅಳುತ್ತೆ ಅಂತ ಭಗವಂತ ಕೇಳಿದ್ದ. ಆ ಶ್ಲೋಕಗಳನ್ನು ಗಮನಿಸಿ ಜಗನ್ನಾಥ ಕನಕದಾಸರು ಹೇಳಿತ್ತು. ಕನಕದಾಸರು ಹೇಳಿದ್ದು, ಸತ್ತವರಿಗಳ ಲೇಖೆ ತನ್ನನ್ನು ಹೊತ್ತವರು ಹೆತ್ತವರು ತಾವು ಸತ್ತು ಹೋಗುವರಲ್ಲದೆ ಬೇರುಂಟೆ, ಮತ್ತೆ ಯಾರೂ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹೊತ್ತವರು ಹೆತ್ತವರು ತಾವು ಸತ್ತು ಹೋಗುವರಲ್ಲದೆ ಬದುಕ್ತಾರಾ? ಮುರುಗಲೇಕಿನ್ನು ಯಾಕೆ ಅಳತೀಯ? ಮೃತ್ಯು ಬೆನ್ನಿನೊಡಿಹುದು, ಅವ್ರ ಮಾತು ನೋಡಬೇಕು. ಪ್ರತಿಯೊಬ್ಬರ ಹಿಂದೆ, ಬೆನ್ನಿನ ಹಿಂದೆ ಮೃತ್ಯು ಇದೇ ಇರುತ್ತೆ ಅಂತ ಹೇಳುತ್ತಾರೆ. ಮೃತ್ಯು ಬೆನ್ನೊಡಗಿಹುದು, ತಾವಿನ್ನತ್ತು ಮಾಡುವುದೇನು? ಅದನ್ನೇ ಭಗವಂತ ತಸ್ಮಾದ ಅಪರಿಹಾರಿಯೇ ಅರ್ಥೇ ನತ್ವಂ ಶೋಚಿತು ಮರ್ಹಸಿ. ಕನಕದಾಸರ ಹರಿಭಕ್ತಿ ಸಾರ ಇಡೀ ಗೀತೆಯ ಎಲ್ಲ ಪ್ರಸಂಗವನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥ ಭಾಗ. ಮತ್ತಿನ್ನು ಹತ್ತು ಮಾಡುವುದೇನು, ಏನು ಮಾಡಲಿಕ್ಕಾಗೋದಿಲ್ಲ. ಆದಷ್ಟು ಮುಂದೇನು ಮಾಡಬೇಕಾಗಿದ್ರೆ, ಪೂರ್ವವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನ ಭರತ. ಭಗವಂತನನ್ನು ರಕ್ಷಿಸು ಅಂತ ಕೇಳ್ಕೊತೇವಲ್ಲ, ಅದು ಸಾರ್ಥಕ್ಕೆ ಹೊರತು ಅಳುತ್ತಾ ಕೂಡದ್ರಲ್ಲಿ ಯಾವ ಸಾರ್ಥಕ್ಯವೂ ಇಲ್ಲ. ಅಳು ಸಾವಿಗೆ ಪರಿಹಾರ ಅಲ್ಲ ಅಂತ ಹೇಳ್ತಾರೆ. ಅಳು ಸಾವಿಗೆ ಪರಿಹಾರ ಅಲ್ಲ, ಇನ್ನೂ ಮೊದಲೇ ದುಃಖದ ಇನ್ನೂ ಹೆಚ್ಚು ಮಾಡುತ್ತೆ ಹೊರತು ಪ್ರಯೋಜನ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸಾವಿನ ಬಗ್ಗೆ ಯಾವುದ್ರ ಬಗ್ಗೆ ಅರ್ಥ ಮಾಡಿಕೊಳ್ತಾರೋ ಬಿಡ್ತಾರೋ, ಸಾವಿನ ಬಗ್ಗೆ ಅರ್ಥ ಮಾಡಿಕೊಳ್ಳಲೇಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಸಾಯಲೇಬೇಕು, ಆದ್ದರಿಂದ ಇದು ಕಾಮನ್ ಪ್ರಾಬ್ಲಮ್. ಆದ್ದರಿಂದ ಪ್ರತಿಯೊಬ್ಬರು ಕೆಲವರು ಆಸ್ಪತ್ರೆ ಕೆಲವರು ಆಸ್ಪತ್ರೆಗೆ ಹೋಗಿ ಸಾಯಬಹುದು, ಆಸ್ಪತ್ರೆ ಕೆಲವರು ಬೇಕು ಕೆಲವರು ಬೇಡ. ಆದರೆ ಸಾವು ಹಾಗಲ್ಲ, ಎಲ್ಲೇ ಇದ್ರೂ ಹುಡುಕೊಂಡು ಬರ್ತಕ್ಕಂಥ ವಸ್ತು ಅದು ಬಂದು ಎಲ್ಲಿ ಬೇಕಾದರೂ ಇರಲಿ. ಸಾವಿನ ಕಣ್ಣಿಗೆ ಮಣ್ಣರಿಚಿ ಬರತಕ್ಕಂಥ ಸಾಹಸವನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ಅನಿವಾರ್ಯವಾದದ್ದು. ಆ ದೃಷ್ಟಿಯಿಂದ ದೇಹದ ಬಗ್ಗೆ ದುಃಖ ಪಡಬೇಡಿ, ಅದು ಹೋಗಲೇಬೇಕು. ದೇಹ ಹೋಗಲೇಬೇಕು ಅಂತ ಭಗವಂತ ಹೇಳಿದನಲ್ಲ, ಅದನ್ನು ಮತ್ತೆ ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಹೇಳ್ತಾರೆ. ಭಾರಿ ಚೆನ್ನಾಗಿ ಹೇಳ್ತಾರೆ ಮಾತನ್ನು. ದೇಹದ ಬಗ್ಗೆ ಏನೇನು ತಿಳ್ಕೊಂಡಿದ್ದೀರಿ, ವಸ್ತುಸ್ಥಿತಿ ಇಷ್ಟೇ ಅಂತ ಅವ್ರು ಹೇಳಿಬಿಡ್ತಾರೆ. ಎಂಟು ಗೇಣಿನ ದೇಹ, ಎಂಟು ಗೇಣಿನ ದೇಹ, ಅದಕ್ಕೆ ನೂರೆಂಟು ಚರ್ಮದ ಹೊದಿಕೆ, ರೋಮಗಳು 8 ಕೋಟಿ. ನಾವು ಎಣಿಸಿಲ್ಲ, ಅವ್ರು ಎಣಿಸಿಬಿಟ್ಟಿದ್ದಾರೆ. 8 ಗೇಣಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳು 68, ಜಾಯಿಂಟ್ಸ್ 68 ಅಂತ ಕನಕದಾಸ ಲೆಕ್ಕ ಹಾಕಿ ಹೇಳ್ತಾರೆ. ಕೀಲುಗಳು 68, ಮಾಂಸದ ಮುಂದೇನು ಗೊತ್ತೇನದು, ಮಾಂಸದಿಂದ ಮಾಡಿರತಕ್ಕಂಥ ದೇಹ, ಮಾಂಸದಲ್ಲಿ ಮಾಡಿದ ಮನೆಯ ಮನೆ ಒಲಿದು. 8 ಗೇಣಿನ ದೇಹ, ಅದಕ್ಕೆ 8 ಕೋಟಿ ರೋಮಗಳು, 68 ಕೀಲುಗಳು, ಮಾಂಸದ ಮನೆಯ ಮನ ಒಲಿದು. ಇದು ಮಾಂಸದ ಮನೆ, ಇಟ್ಟಿಗೆಗಿಟ್ಟಿಗೆ ಸಿಮೆಂಟ್ಗೆ ಮಿಂಟ್ ಹಾಕಿ ಬರೀ ಮಾಂಸದ ಮುದ್ದೆಯಿಂದ ಎತ್ತಿರತಕ್ಕಂಥ ಮನೆ ಇದು. ಒಂದು ಮುಂದಾಗಿರೋದೇನು, ನೆಂಟ ನೀನಿರ್ದಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲಿ ಉಂಟೇ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನನ ವರತ. ನೆಂಟ ನೀನಿರ್ದಗಲಿದೊಡೆ, ಇದಕ್ಕೆ ಬೆಲೆ ಎಲ್ಲಿಯವರೆಗೂ, ಒಳಗೆ ದೇವರಿರೋವರೆಗೂ. ಯಾವಾಗ ನಿನ್ನ ಹೇಳಿಲ್ಲ ಸತ್ತು ಹೋಗೋದು ಭಗವಂತ ಸತ್ ಅವನು ಹೋಗಿಬಿಟ್ಟ ಅಂದರೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ಒಣ ಹೆಂಟೆಯಲ್ಲಿ ಮುಚ್ಚುತ್ತಾರೆ ಬೆಂಕಿ ಹಚ್ಚಿಬಿಡ್ತಾರೆ. ಮುಗಿದೋಗುತ್ತೆ ಕಥೆ. ಅದಕ್ಕೆ ಈ ದೇಹದಲ್ಲಿ ಉಂಟೇ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನನ ವರತ. ದೇಹದಲ್ಲಿ ಫಲ ಪುರುಷಾರ್ಥ ಇಲ್ಲ, ಈ